ಮತ್ತೆ ಏನ್ ಮಾಡಿದ್ರು ಭಗಮುನಿಗಳು, ಅವರವರ ಲೋಕಕ್ಕೆ ಹೋಗಿ ಪರೀಕ್ಷೆ ಮಾಡ್ತಾರೆ. ಇದು ಇಂಪಾರ್ಟೆಂಟ್, ಅವರವರ ಲೋಕಕ್ಕೆ ಹೋಗಿ ಪರೀಕ್ಷೆ ಮಾಡ್ತಾರೆ. ಎಷ್ಟು ಅರ್ಥ ಇದೆ ಆ ಮಾತಿಗೆ? ಅವರವರ ಲೋಕ ಅಂಬದಕ್ಕೆ ಹೊರಗಿನ ಅರ್ಥ ಅವರ ಲೋಕಕ್ಕೆ ಹೋದ್ರು ಅಂತ. ಇನ್ನೊಂದರ್ಥ, ಲೋಕ ಅಂದ್ರೆ ಶಾಸ್ತ್ರ ಅಂತ ಅರ್ಥ. ಅವರವರ ಶಾಸ್ತ್ರಕ್ಕೆ ಹೋಗಿ ವಿಚಾರ ಮಾಡಿ ಅಂತ ಅರ್ಥ. ಬ್ರಹ್ಮದೇವರ ಸರ್ವೋತ್ತಮತ್ವ ಹೇಳಿ ತಿಳ್ಕೊಂಡಿದ್ದೀರಲ್ಲ, ಅವ್ರಿಗಂತ ಓದಿ. ಈಗ ಆಚಾರ್ಯ ಹೇಳ್ತಾರೆ, ಬ್ರಹ್ಮೇಚ ಬ್ರಹ್ಮ ವೈವರ್ತೆ ಅಂತ ಹೇಳ್ತಾರೆ. ಬ್ರಹ್ಮದೇವರ ಬಗ್ಗೆ ಹೇಳುತ್ತೆ ಅಂತ ತಿಳ್ಕೊಂಡಿದ್ದೀರಲ್ಲ, ಅದೇ ಬ್ರಹ್ಮವರ್ತ ಪುರಾಣ ಓದಿ ಅಲ್ಲಿ ವಿಷ್ಣುವಿನ ವಹಿವೆ ಬಂದಿದೆ. ಅದೇ ರೀತಿ ಶೈವೇಚ ಸ್ಕಾಂದೆ, ಶೈವದ ಸ್ಕಂದ ಪುರಾಣ ಶೈವ ಪುರಾಣ ಅಂತ ತಿಳ್ಕೊಂಡಿದ್ದೆ, ಅದರಲ್ಲಿ ಓದಿ ವಿಷ್ಣು ಸರ್ವೋತ್ತಮತ್ವ ಬಂದಿದೆ. ಅದರಿಂದ ಅವರವರ ಲೋಕದಲ್ಲಿ ಹೋಗಿ ತಿಳ್ಕೊಂಡ್ರು ಕೂಡ ಲೋಕ ಗ್ರಂಥ, ಲುಕ್ ಅವಲೋಕನ ಅಂದ್ರೆ ಜ್ಞಾನ ಅಂತ ಅರ್ಥ. ಲುಕ್ ಪ್ರಕಾಶೇ ಅಂತ ಕರೀತಾರೆ. ಅವರವರ ಗ್ರಂಥಗಳನ್ನು ಓದಿದರೆ ನಮಗೆ ಸ್ಪಷ್ಟ ಅರ್ಥವಾಗ್ತದೆ, ಹರಿಯೇ ಸರ್ವೋತ್ತಮ ಅಂತ ಹೇಳಿ. ಅವರವರು ಸರ್ವೋತ್ತಮರ ಅಲ್ಲ ಅಂತಾನೂ ಅರ್ಥ ಆಗುತ್ತೆ. ಅದನ್ನು ಮಾಡಿದ್ರು ಅಂತ ಹೇಳೋದಕ್ಕೆ ಭೃಗುಮುನಿಗಳು ಅವರವರ ಲೋಕಕ್ಕೇ ಹೋದರು ಎಂಬುದು ಬಹಳ ಮುಖ್ಯವಾದ ಮಾತು. ಮಾರ್ಸ್ಕಾರ್ಡ್ನಲ್ಲಿ ಮಾರ್ಸ್ ನಮ್ಮ ಮಾರ್ಸ್ಕಾರ್ಡ್ ನೋಡಿ ಅವನ ಮಾರ್ಸ್ ಹೇಳೋದಿಲ್ಲ, ಅವನ ಮಾರ್ಸ್ ನೋಡಿ ನೋಡೇ ಹೇಳು. ಒಬ್ಬನು ಮಾರ್ಕ್ಸ್ ಕಾರ್ಡ್ ಹೇಳಬೇಕಾದ್ರೆ ಮಾರ್ಕ್ಸ್ ಎಷ್ಟು ಅಂತ ಹೇಳಬೇಕಾದ್ರೆ ಅವನು ಮಾರ್ಕ್ಸ್ ಕಾರ್ಡ್ ನೋಡಿ ಹೇಗೆ ಮಾರ್ಕ್ಸ್ ಹೇಳುತ್ತೇವೋ ಅದೇ ರೀತಿಯಲ್ಲಿ ಒಬ್ಬೊಬ್ಬ ದೇವತೆ ವಿಮರ್ಶೆ ಮಾಡಬೇಕಾದ್ರೆ ಆ ದೇವತೆ ಬಗ್ಗೆ ಏನೇನು ಗ್ರಂಥಗಳಿವೆ ಅದನ್ನು ಓದೇ ವಿಮರ್ಶೆ ಮಾಡಬೇಕು. ಇದನ್ನು ವಿಮರ್ಶೆ ಅಂತ ಕರೀತಾರೆ. ಅದನ್ನು ಮಾಡಿದ್ದಾರೆ. ಆಮೇಲೆ ಭೃಗುಮುನಿಗಳು ಪಾಪದಿಂದ ಒದ್ರಲ್ಲ, ದೇವರೇನು ಮಾಡಲಿಲ್ಲ, ಆ ಪಾಪ ಬಿಡುತ್ತಾ, ಆ ಪಾಪದ ಫಲವಾಗಿ ಅವರು ಏನಾದರೂ ಅಂತ ಭಾಗವತ ಪುರಾಣ ಹೇಳುತ್ತೆ. ಇಲ್ಲಿ ಆ ವಿಷಯ ಬರೋದಿಲ್ಲ, ಮುಖ್ಯ ಕಥೆಗೆ ಭಂಗವಾಗಬಾರದು ಅಂತ ಹೇಳೋದಿಲ್ಲ. ಅದನ್ನ ಭಾಗವತದಲ್ಲಿ ಹೇಳುತ್ತಾರೆ. ಅವನೊಬ್ಬ ಬೇಡನಾಗಿ ಹುಟ್ಟುತ್ತಾನೆ, ಜರ ಅಂತ ಅವನ ಹೆಸರಾಗಿ ಹುಟ್ಟಿದ ಕಾಲಕ್ಕೆ ಜರ ನಾಮಕ ಬೇಡ. ಆ ಬೇಡ ಅಂತಿಂತ ಕೆಲಸ ಮಾಡೋದಿಲ್ಲ, ಕೃಷ್ಣ ಪರಮಾತ್ಮ ಮಲಗಿರ್ತಾನೆ. ಇದು ಮಲಗೋದು ಅಂದ್ರೆ ಯಥಾ ಪ್ರಕಾರ ನಾಟಕ ಆದವನು, ಕಾಲ ಮೇಲೆ ಕಾಲ ಹಾಕೊಂಡು ಹೀಗೆ ಕೂತಿರ್ತಾನೆ. ಆಗ ನೋಡ್ತಾರೆ ಅಲ್ಲಿಂದ ಭೃಗುಮುನಿಗಳು, ಇದು ಜರ ನಾಮಕ ಬೇಡ, ಎಲ್ಲೋ ಕಿಲೋಮೀಟರ್ ಗಟ್ಟಲೆ ದೂರ ಇರ್ತಾನೆ, ಬಾಣ ಇಟ್ಕೊಂಡಿರ್ತಾನೆ. ಆ ಬಾಣನೋ ವಿಚಿತ್ರ ಬಾಣ, ಶಾಪಗ್ರಸ್ತವಾದಂತಹ ಆ ಅಲಗನ್ನ ಮಾಡ್ಕೊಂಡಿರ್ತಾನೆ. ಆ ಕತೆ ಈಗ ಬೇಡ. ಅದು ನೋಡಿಬಿಟ್ಟು ಯಾವುದೋ ಒಂದು ಜಿಂಕೆ ಇದೆ ಅಂತ ತಿಳ್ಕೊಂಡ್ಬಿಟ್ನಂತೆ. ಜಿಂಕೆಗೂ ಪರಮಾತ್ಮ ಪಾದಕ್ಕೆ ಏನು ಸಂಬಂಧ ಅಂತ ಕೇಳಿದ್ರೆ, ಭ್ರಮೆ ಬರ್ಲಕ್ಕೋರು ಹೆಂಗ್ ಬೇಕಾದ್ರೆ ಭ್ರಮೆ ಬರೆಸ್ಬೋದು, ಭ್ರಮೆ ಬರೆಸ್ಬೇಕು ಹೇಗೆ ಬೇಕಾದ್ರೆ ಬರೆಸ್ಬೋದು. ಹೊರಗಿನ ಸಾಮ್ಯ ಏನು ಅಂದ್ರೆ ಪಾದ ಕೆಂಪು ಇರಬೇಕು ಅಂತ ಶಾಸ್ತ್ರ ಹೇಳೋದು, ಅಂಗಾಲ ಕೆಂಪು ಇರಬೇಕು ಅಂತ ಶಾಸ್ತ್ರ, ಅದಕ್ಕೆ ಬಣ್ಣ ಹಚ್ಕೊಳ್ಳೋದು ಅಂಗಾಲ ಕೆಂಪು ಇರಬೇಕು ಅಂತ ಹೇಳಿ. ಅದೇ ರೀತಿ ಅಂಗೈ ಕೆಂಪು ಇರಬೇಕು, ನಿಯಮಗಳವೆಲ್ಲ ಕೂಡ ಅದಿದ್ರೆ ರಕ್ಷಣ ಅಂತ ಕರೀತಾರೆ. ಅಂಗೈ ಅಂಗಾಲು, ಕಣ್ಣಿನ ತುದಿ ಕೆಂಪು ಇರಬೇಕು, ಇಡೀ ಕಣ್ಣು ಕೆಂಪು ಇರಬಾರದು, ಇಲ್ಲ ಕುಡ್ದಿದ್ದಾರೆ ನಿದ್ದೆ ಮಾಡಿದ್ದಾರೆ ಅಂತ ಆಗಿಬಿಡುತ್ತೆ. ಕಣ್ಣಿನ ತುದಿ ಮಾತ್ರ ಕೆಂಪು ಇರಬೇಕು, ಎಲ್ಲ ಶಾಸ್ತ್ರ ಉಗುರುಗಳು ಕೆಂಪು ಇರಬೇಕು, ಆ ನಿಯಮಗಳವೆಲ್ಲ ಶಾಸ್ತ್ರದಲ್ಲಿ ಹೇಳಿರೋದೇ ಹಾಗೆ. ಪರಮಾತ್ಮನ ಪಾದ ನೋಡ್ತಾರೆ ಕೆಂಪಿದೆ, ಜಿಂಕೆ ರೆಡಿಶ್ ಇರುತ್ತೆ ನೋಡೋದಕ್ಕೆ, ಅಲ್ಲಿಂದ ನೋಡ್ತಾನೆ ಆಗ ಕಾಣಿಸ್ತು, ತಕ್ಷಣ ಹೊಡೆದ್ಬಿಟ್ಟು ಜಿಂಕೆ ಅಂತ ಹೊಡೆದ್ಬಿಡ್ತಾನೆ. ಬಂದು ನೋಡ್ತಾನೆ ಜಿಂಕೆ ಎಲ್ಲ ಸಾಕ್ಷಾತ್ ಭಗವಂತ. ಜನ ಅಷ್ಟೇ ಕೂಡ ಏನ್ ಮಾಡಿಬಿಡ್ತಾರೆ, ಪಾಪ ಕೃಷ್ಣನ ಕೊಂದೇ ಬಿಟ್ರು, ಕೊನೆ ಬಿಡ್ಲಿಲ್ಲ, ಈ ಬೇಡ ಹೊಡೆದ ಕೃಷ್ಣನ ಮರ್ಡರ್ ಆಗಿತ್ತು ಅಂತ ತಿಳ್ಕೊಂಡ್ಬಿಡ್ತಾರೆ. ತಪ್ಪದು, ಹೊಡೆದಿದ್ದು ನಿಜ ಅಷ್ಟೇನೆ, ಆದ್ರೆ ಕೃಷ್ಣನಿಗೆ ಪೆಟ್ಟು ಬೀಳುತ್ತಾ? ಬೀಳಕ್ಕೆ ಸಾಧ್ಯತೆಯೇ ಇಲ್ಲ. ಆತನ ದೇಹ ನಮ್ಮಂತ ದೇಹನೇ ಇಲ್ಲ, ಫಸ್ಟ್ ಆಫ್ ಆಲ್ ಅದು ಗಾಳಿ ಹೊಡೆದು ನೋಡಿ ನೋಡೋಣ, ಆಕಾಶಕ್ಕೆ ಹೊಡೆದು ನೋಡಿ, ಹೊಡೆಯ ಶಕ್ತಿ ಇಲ್ಲವೇ. ವಾಟಮ್ ಬಂಬ್ ಹಾಕಿದ್ರೆ ಆ ಭಾಗ ಏನೇನೋ ಆಗದೆ, ಆಕಾಶ ಹಾಗೆ ಇರುತ್ತೆ, ಇಡೀ ಇದು ಎಲ್ಲ ಧ್ವಂಸ ಆಗಿದ್ರು ಆಕಾಶ ಹಾಗೆ ಇರುತ್ತೆ. ವಿಷ್ಣುಪಾದ ಅಂದ್ರೆ ಆಕಾಶ, ವಿಷ್ಣುಪಾದ ಕೊಡೋದು ಏನು ಆಗಲೇ ಇಲ್ಲ. ಇವರು ಮಾತ್ರ ಏನ್ ಮಾಡಿದ್ರು, ಹೋದ್ರು, ಯೋ ಎಂತ ಕೆಲಸ ಮಾಡಿಬಿಟ್ಟೆ ಪರಮಾತ್ಮ, ದಯವಿಟ್ಟು ನನ್ನ ಕ್ಷಮಿಸು ಅಂತ ಹತ್ತಿದ್ದು ಹತ್ತಿದ್ದೆ ಗೋಳಾಡಿದ್ದು ಗೋಳಾಡಿದ್ದೇನೆ. ಆಗ ಪರಮಾತ್ಮ ಯೋಚನೆ ಮಾಡಬೇಡಿ, ನೀವು ನನ್ನ ಪಾದ ಅಂತ ತಿಳ್ಕೊಂಡೇನೆ ಹೊಡೆದಿಲ್ಲ, ನಾನು ವೈಕುಂಠದಲ್ಲಿ ಹೊಡೆದಿದ್ದಿರಲ್ಲ, ನಾನು ತಿಳ್ಕೊಂಡೇ ಹೊಡೆದಿದ್ದೀರಿ ನೀವು. ಇಲ್ಲಿ ನಾನು ತಿಳ್ಕೊಂಡು ಹೊಡೆದಿಲ್ಲ, ಅದಕ್ಕೆ ಅಲ್ಲಿ ಹೊಡೆದಿದ್ದು ಪಾಪ ಬಂತು, ಇಲ್ಲಿ ಹೊಡೆದಿದ್ದು ಪಾಪ ಬಂದಿಲ್ಲ ಅಂತ ಪರಮಾತ್ಮ ಹೇಳುತ್ತಾರೆ. ಆದರೂ ಕೇಳೋದಿಲ್ಲ ಅವರು, ಇಲ್ಲ ಇಲ್ಲ ನಾನು ಬಾಳ ತಪ್ಪಾಡಿದ್ದೇನೆ ಅಂತ ಹೇಳಿದಾಗ ನೋಡಿದರೆ ಪಾಪ ಮಾಡಿದವರಿಗೆ ಸ್ವರ್ಗಲೋಕ ಸಿಗೋದಿಲ್ಲ. ಹೌದಲ್ಲೋ, ನಿಮಗೆ ಸ್ವರ್ಗಲೋಕ ನಾನು ಕೊಡ್ತೇನೆ ಅಂತೇಳಿ ಪರಮಾತ್ಮ ಆಗಲೇ ವಿಮಾನವನ್ನು ಕರೆಸಿ ಅದರಲ್ಲಿ ಕೂಡಿಸಿ ಸ್ವರ್ಗ ಕಳಿಸಿಬಿಟ್ಟಿರಂತ ಹಾಗೆ ಸಶರೀರ ಸ್ವರ್ಗ ಕಳಿಸಿದ ಕಥೆ ಭಾಗವತ ಪುರಾಣದಲ್ಲಿ ಬರುತ್ತೆ. ಇಲ್ಲಿ ಭೃಗುಮುನಿಗಳ ಕಥೆಯ ಸ್ವಾರಸ್ಯ ಇಷ್ಟು. ಅಲ್ಲಿ ಪಾದದಿಂದ ಎದೆ ಹೊಡೆದ್ರು, ಬೇಡರಾಗಿ ಹುಟ್ಟಿದ್ರು, ಇಲ್ಲಿ ಪಾದಕ್ಕೆ ಹೊಡೆದ್ರು, ಇದು ವಿಶೇಷ. ಅಲ್ಲಿ ತಮ್ಮ ಪಾದದಿಂದ ಪರಮಾತ್ಮನ ಎದೆ ಹೊಡೆದಿದ್ರು, ಇಲ್ಲಿ ಪರಮಾತ್ಮನ ಪಾದಕ್ಕೆ ಬಾಣದಿಂದ ಹೊಡೆದ್ರು. ಅಲ್ಲಿ ಹಾಗೆ ಹೊಡೆದಿದ್ದಕ್ಕೆ ಪಾಪ ಬಂದು ಭೂಲೋಕದಲ್ಲಿ ಹುಟ್ಟಿದ್ರು, ಇಲ್ಲಿ ಹೊಡೆದಿದ್ದು ಪುಣ್ಯ ಬಂದ ಮೇಲಕ್ಕೆ ಹೋಗಿಬಿಟ್ರು. ಇದೇನಿದು ಆಶ್ಚರ್ಯ, ಅಂತೂ ಪಾದಕ್ಕೆ ಹೊಡಿಬಹುದು, ಎದೆ ಹೊಡಿಬಾರದು ಅಂತ ಆಯ್ತಷ್ಟೆ. ಪಾದಕ್ಕೆ ಹೊಡಿಬಹುದು, ಎದೆ ಹೊಡೆದ್ರೆ ಭಾರಿ ಡೇಂಜರು, ದೇವರು ಪಾದಕ್ಕೆ ಹೊಡೆಯೋಣ ಇನ್ ಮೇಲೆ ಅಂತ ಕೇಳಿದರೆ ಉಪನಿಷತ್ ಹೇಳ್ತದೆ ಪಾದ ಅಂದ್ರೆ ಏನು ಮರಿಬಾರದು. ಉಪನಿಷತ್ ಹೇಳ್ತದೆ ದೇವರನ್ನ ಯಾರು ಗುರಿ ಇಟ್ಟು ಪಾದಕ್ಕೆ ಹೊಡೆಯೋದಿಲ್ಲ ಅವ್ರು ಯಾರು ಮೋಕ್ಷಕ್ಕೆ ಹೋಗೋದಿಲ್ಲ ಅಂತ ಹೇಳ್ತದೆ. ಭೃಗುಮುನಿಗಳು ಒಬ್ಬರೇ ಹೊಡೆದ್ರು ಅಲ್ಲ, ಪ್ರತಿಯೊಬ್ಬರು ಪರಮಾತ್ಮನ ಪಾದಕ್ಕೆ ಹೊಡೆಯಲೇಬೇಕು ಅಂತ ಉಪನಿಷತ್ ಹೇಳೋದು. ಪ್ರಣವೋ ಧನುಹು ಶರೋಹಿ ಆತ್ಮ ಬ್ರಹ್ಮತಲ್ಲಚ್ಚ ಮುಚ್ಚತೆ. ನಮ್ಮ ಮನಸ್ಸನ್ನೇ ಬಾಣ ಮಾಡಬೇಕು, ಪರಮಾತ್ಮನ ಪಾದವನ್ನ ಗುರಿ ಮಾಡಬೇಕು, ಅಲ್ಲಿ ಎಲ್ಲರೂ ಹೊಡಿಬೇಕು ಅಂತ ಹೇಳ್ತಾರೆ ಆಚಾರ. ತಕ್ಷಣ ಅರ್ಥ ಬರೀತಾರೆ, ಹೊಡೆಯೋದು ಅಂದ್ರೆ ಏನಂದ್ರೆ ಚಿಂತನೆ ಮಾಡಬೇಕು ಅಂತ ಅರ್ಥ. ಪರಮಾತ್ಮನ ಪಾದ ಧ್ಯಾನ ಯಾವಾಗಲೂ ಮಾಡಬೇಕು, ಆ ರೀತಿ ಮಾಡಿದರೆ ಆಗ ವೈಕುಂಠವಾಗ್ತದೆ. ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶ ಪದೇ ಅಂತ ಆಚಾರ್ಯರ ಮಾತು. ಪರಮಾತ್ಮನ ಪಾದದಲ್ಲಿ ಹೊಡೆಯೋದು ಅಂತ ಹೇಳಿದ್ರೆ ಲಾಟ್ರಿ ಹೊಡಿತು ಅಂತ ಹೇಳ್ತಾರೆ, ಪಟ್ಟನ್ನು ಹೊಡೆದು ಬಿಡುತ್ತೆ ಬಂದೆವನ್ನ. ಲಾಟ್ರಿ ಹೊಡೆಯೋದು ಅಂದ್ರೆ ಏನು? ಲಾಟ್ರಿ ಬರೋದು ಅಂತ. ಫೋನ್ ಹತ್ತಿತ್ತು ಅಂತಾರೆ, ಧಾರವಾಡಕ್ಕೆ ಫೋನ್ ಹತ್ತಿತ್ತು ಅಂತಾರೆ, ಕನೆಕ್ಷನ್ ಸಿಕ್ತೋ ಅದಕ್ಕೆ ಹತ್ತಿತ್ತು ಅಂದ್ಬಿಡ್ತಾರೆ, ಬೆಂಕಿ ಹತ್ತಿತ್ತ. ಅದಕ್ಕೆ ಕೆಲವು ಪದಗಳು ಇರೋದು ಹಾಗೆ. ಇಲ್ಲಿ ಹೊಡೆಯೋದು ಒಬ್ಬ ಉಪನಿಷತ್ತಿನ ಪದಕ್ಕೆ ಬ್ರಹ್ಮ ಜಿಜ್ಞಾಸೆ ಮಾಡಬೇಕು ಅಂತ ಅರ್ಥ. ಹೇಗೆ ಜಿಜ್ಞಾಸೆ ಮಾಡಬೇಕು ಅಂದ್ರೆ ಬಾಣ ಹೊಡಿಬೇಕಾದ್ರೆ ಗುರಿ ಸರಿಯಾನವ್ರು ಹೊಡಿತಾರಲ್ಲ, ಆ ಥರ ದೇವರನ್ನು ಸದಾ ಚಿಂತನೆ ಮಾಡಬೇಕು ಅಂತ ಅರ್ಥ. ಚಿಂತನೆ ಹೇಗೆ ಮಾಡಬೇಕು ಅಂತ ಕೇಳಿದರೆ ಮನಸ್ಸಿನಲ್ಲಿ ಆ ಚಿತ್ರ ಮೂಡಿಬಿಡಬೇಕು ಬಂದುಬಿಟ್ಟು, ಆಗ ಸದ್ಗತಿ ಹೋಗ್ತಾನೆ. ಈ ಅರ್ಥ ಹೇಳೋದಕ್ಕೆ ಕಥೆ ಬಂದಿತ್ತು. ಅಂತೂ ಭೃಗುಮುನಿಗಳ ಕಥೆನೇ ಬಹಳ ರೋಮಾಂಚಕವಾದ ಕಥೆ, ರೋಚಕವಾದ ಕಥೆ. ಇಷ್ಟು ಮಾಡಿ ಹರಿ ಸರ್ವೋತ್ತಮ ಅಂತ ಸಾರಿಬಿಟ್ರಂತೆ. ಆ ಯಜ್ಞೆ ನಮಗಿತ್ತು ಕೃಷ್ಣಾರ್ಪಣ ಅಂತ ಆಗಿಬಿಡ್ತವೆ. ನಮಗೆ ಉತ್ತರ ಗೊತ್ತಾಯಿತು, ಎಲ್ಲವನ್ನು ಕೃಷ್ಣಾರ್ಪಣ ಅಂತ ಅರ್ಪಿಸರಿ ಅಂತ ಅರ್ಥ. ಎಲ್ಲವನ್ನು ಕೃಷ್ಣಾರ್ಪಣ ಅಂತ ಅರ್ಪಿಸರಿ. ಸ್ನಾನ ಮಾಡಿ ಕೃಷ್ಣಾರ್ಪಣ ಅನ್ನಿ, ಸಂಧ್ಯಾ ವಂದನೆ ಮಾಡಿ ಕೃಷ್ಣಾರ್ಪಣ ಅನ್ನಿ, ದಾನ ಕೊಡಿ ಕೃಷ್ಣಾರ್ಪಣ ಅನ್ನಿ, ಅದ್ಯಾತಕ್ಕೆ ಊಟ ಮಾಡಿ ಕೃಷ್ಣಾರ್ಪಣ ಅನ್ನಿ, ದೇವ್ರ ಪೂಜೆ ಮಾಡಿ ಕೃಷ್ಣಾರ್ಪಣ ಅನ್ನಿ ಅಂತ ಅರ್ಥ. ನಾವು ಹಾಗೆ ಮಾಡಲಿಲ್ಲ. ಸಂಧ್ಯಾ ವಂದನೆ ಕೃಷ್ಣಾರ್ಪಣ, ದೇವ್ರ ಪೂಜೆನೇ ಕೃಷ್ಣಾರ್ಪಣ, ಸ್ನಾನನೂ ಕೃಷ್ಣಾರ್ಪಣ. ಅದೇ ಪದ್ಧತಿ ಆಯ್ತು. ಹೇಳಿದ್ದೆ ಒಂದು, ಮಾಡಿದ್ದೆ ಒಂದು. ಮಾಡಬೇಕು, ಮಾಡಿಲ್ಲವೆನಬೇಕು, ಮಾಡಿ ಕೃಷ್ಣಾರ್ಪಣ ಅನ್ನಿ ಶಾಸ್ತ್ರ ಹೇಳಿತು. ಮಾ ಕರ್ಮನೇ ಕೃಷ್ಣಾರ್ಪಣ ಅಲ್ಲ, ಕರ್ಮ ಮಾಡಿ ಕೃಷ್ಣಾರ್ಪಣ. ಅದನ್ನೇ ಯತ್ ಕರೋಷಿ ತತ್ ಕುರುಷ ಪದಾರ್ಪಣ, ಮಾಡಿದ್ದನ್ನ ಅರ್ಪಿಸು. ನಮ್ಮ ಜನ ಜೀವನದಲ್ಲಿ ತುಂಬಾ ಅರ್ಥ ಮಾಡ್ಕೋಬೇಕು. ನಮ್ಮ ಜೀವನ ಭಾರಿ ದೊಡ್ಡದು, ಗುರಿ ಭಾರಿ ದೂರ ಇದ್ದೇವೆ ನಾವೀಗ. ಆದ್ದರಿಂದ ಸರ್ವ ಪ್ರಯತ್ನವನ್ನು ಮಾಡಬೇಕು. ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ನಮ್ಮ ಗುರಿಯನ್ನು ಸಾಧಿಸಬೇಕು. ಆ ದೀಕ್ಷೆ ಬರಬೇಕಾದ್ರೆ ಇಂಥ ಪುಣ್ಯಾತ್ಮನ ಕಥೆ ಕೇಳಿದರೆ ಖಂಡಿತ ಬರುತ್ತದೆ. ಆ ಹೊತ್ತಿನಲ್ಲಿ ಕೊನೆಯ ಘಟ್ಟ ಅಲ್ಲೇನೋ ಮುಗಿತು, ಇಲ್ಲಿ ಗಲಾಟೆ ಶುರುವಾಯಿತು. ಮಹಾಲಕ್ಷ್ಮಿ ಇದ್ರಂತೆ, ನಾರಾಯಣ ಹತ್ರ ಬಂದ್ರಂತೆ, ನಾರಾಯಣ ನಾನು ಬರ್ತೇನೆ ಅಂತ ಹೇಳಿದ್ರಂತೆ. ನಾರಾಯಣ ಕೇಳ್ತಾನೆ, ಏನು ಮಾಡ್ತೀನಿ ಅಂತ ಕೇಳ್ತಾನೆ. ನಾನು ಇರೋದಿಲ್ಲ ಇನ್ಮೇಲೆ ಇಲ್ಲಿ ಅಂತ ಹೇಳ್ಬಿಟ್ಟು, ನಾನು ಇರೋದಿಲ್ಲ. ಯಾತಕ್ಕೆ? ನನಗೆಂಥ ಮುನಿ, ನಾನು ಹೊಡೆದು ಬಿಟ್ಟನಲ್ಲ, ನಾನ್ಯಾಕೆ ಇರಲಿ ಅಂತ ಕೇಳ್ತಾನೆ ನಾರಾಯಣ. ನಾನು ನಿನಗೆಲ್ಲಿ ಹೊಡೆದ? ನಾನು ತಾನೇ ಹೊಡೆದಿದ್ದು. ನಿನಗಲ್ಲ ಅಂತ ಕೇಳಿದ್ರೆ, ಇಲ್ಲ ಇಲ್ಲ, ಎಲ್ಲಿ ಹೊಡೆದ ಗೊತ್ತಾ? ಎದೆ ಹೊಡೆದಿದ್ದಾನೆ. ಎದೆ ಯಾರ ಜಾಗ? ನನ್ನ ಜಾಗ ಅಂತ ಹೇಳ್ತಾರೆ. ನನ್ನ ಜಾಗ ಅದು. ಜಗದಂಬಾಮಲ ಸುಂದರ ಗೃಹ ವಕ್ಷೋವರ ಯೋಗಿನ್ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ್ಯ ಮೇತೆ. ಪರಮಾತ್ಮನ ವಕ್ಷಸ್ಥಳದಲ್ಲಿ ಮಹಾಲಕ್ಷ್ಮಿ ವಾಸ ಮಾಡುತ್ತಾರೆ. ಇವ್ರು ಹೊಡೆದಿದ್ದು ಅದೇ ಜಾಗಕ್ಕೆ ಹೊಡೆದ್ರು. ಯಾರು ಹೊಡೆದಾಗಾಯ್ತೀಗ? ನನಗೆ ಹೊಡೆದಾಗಾಯ್ತೀಗ. ನಾನು ಇಲ್ಲಿ ಇರೋದಿಲ್ಲ, ವೈಕುಂಠ ನನಗೆ ಅವಮಾನವಾಯ್ತು, ಇರೋದಿಲ್ಲ ಅಂತ ಹೊರಟೋಗ್ಬಿಟ್ರಂತಲ್ಲಿ. ಇದು ವಿಚಿತ್ರ ಕಥೆ ಇದು. ಮಹಾಲಕ್ಷ್ಮಿ ದೇವಿ ಮೇಲೆ ಹೇಳ್ತಾ ಇದ್ದಾರೆ, ನನಗೆ ಅವಮಾನವಾಯಿತು, ಅದಕ್ಕೆ ಹೊರಟೋಗ್ಬಿಡ್ತೇನೆ, ಇಲ್ಲಿ ವಾಸ ಮಾಡೋದಿಲ್ಲ. ಇದು ಹೊರಗಿನ ಮಾತು, ಒಳಗಿನ ಮಾತು ಅದು ಅರ್ಥ ಅಲ್ಲ. ದೇವರೇ, ನಿನಗೆ ಹೊಡೆದಿದ್ದಾರೆ. ಎಲ್ಲಿ ಭಗವಂತನಿಗೆ ಅವಮಾನವಾಗುತ್ತೋ ಅಲ್ಲಿ ಲಕ್ಷ್ಮಿ ವಾಸ ಮಾಡೋದಿಲ್ಲ ಅಂತ. ಎಷ್ಟು ಸುಲಭ ಮಾತಿದು. ಲಕ್ಷ್ಮೀದೇವಿ ಹೇಳ್ತಾರೆ, ಭಾರತದಲ್ಲಿ ಆಚಾರ ಕೋಟ್ ಮಾಡ್ತಾರೆ, ಎಲ್ಲಿ ಭಗವಂತನಿಗೆ ಅವಮಾನವಾಗುತ್ತೋ ಅಲ್ಲಿ ನಾನು ವಾಸ ಮಾಡೋದಿಲ್ಲ. ಎಲ್ಲಿ ಭಗವಂತನಿಗೆ ಪೂಜೆ ಆಗುತ್ತೋ, ನನಗೆ ಪೂಜೆ ಆಗೋದ್ರ ಯೋಚನೆ ಇಲ್ಲ, ಭಗವಂತನ ಪೂಜೆ ಆದರೆ ನಾನು ವಾಸ ಮಾಡ್ತೇನೆ. ಧರ್ಮನಿತ್ಯೇ ಮಹಾಬುದ್ಧೌ ಬ್ರಹ್ಮಣ್ಣೇ ಸತ್ಯವಾದಿನಿ ಪ್ರಸೃತೇ ದಾನಶೀಲೇಚ ತದೈವ ನಿವಸಾಮ್ಯಹಂ. ಇದು ಮಹಾಲಕ್ಷ್ಮಿಯ ಮಾತು. ಮೋಕ್ಷ ಧರ್ಮ ಪರ್ವದಲ್ಲಿ ಮಹಾಭಾರತದಲ್ಲಿ ಬರುತ್ತೆ. ಆಚಾರ ಉಲ್ಲೇಖವನ್ನು ಮಾಡ್ತಾರೆ. ಯಾರು ವಿಷ್ಣು ಭಕ್ತರು ಅವರ ಹತ್ರ ವಾಸ ಮಾಡ್ತೇನೆ. ತುಂಬಾ ಜನ ಅರ್ಥ ಮಾಡ್ಕೊಂಡು ಬಿಟ್ರೆ, ಲಕ್ಷ್ಮಿ ನಮ್ಮಲ್ಲಿ ಇರಬೇಕು ಅಂದ್ರೆ ಲಕ್ಷ್ಮಿ ಪೂಜೆ ಮಾಡಿದ್ರೆ ಲಕ್ಷ್ಮಿ ಬರೋದಿಲ್ಲ, ಲಕ್ಷ್ಮಿ ರಮಣನ ಪೂಜೆ ಮಾಡಿದ್ರೆ ಲಕ್ಷ್ಮಿ ಬರ್ತಾಳೆ. ನನಗೆ ಗೊತ್ತೇ ಇಲ್ಲ ತತ್ವ. ಅದು ಭಗವದ್ಗೀತೆ 12ನೇ ಅಧ್ಯಾಯ ಹೇಳೋದೇ ಅದು. ಒಂದು ಲಕ್ಷ್ಮಿಯನ್ನು ನಾವು ಒಲಿಸಬೇಕು ಅಂತ ಇದ್ರೆ ಲಕ್ಷ್ಮಿ ರಮಣನ ಪೂಜೆ ಮಾಡಿ ಲಕ್ಷ್ಮಿ ತಾನಾಗಿ ಬರ್ತಾಳೆ. ಪುರಂದರದಾಸರು ಅದಕ್ಕೆ ಹೇಳಿದ್ದು, ಭಾಗ್ಯದ ಲಕ್ಷ್ಮಿ ಬಾರಮ್ಮ ಸುಮ್ಮನೆ ಬಿಡಲಿಲ್ಲ, ಪುರಂದರ ವಿಠಲನ ರಾಣಿ ಅಂತ ಕರೀತಾರೆ. ಆಗ ಬರ್ತಾಳೆ ಹೊರತು, ರಾವಣ ಏನು ಮಾಡಿದ ತನ್ನ ರಾಣಿ ಅಂತ ತಿಳ್ಕೊಳ್ಳೋಕೆ ಹೋದ, ಲಂಕಾಪಟ್ಟ ಧ್ವಂಸ ಆಗೋಯ್ತು. ಸಪುತ್ರ ಮಿತ್ರ ಬಾಂಧವೋ ವಿನಾಶ ಮಾಶು ಯಾಶ್ಯಸಿ ಸರ್ವನಾಶವನ್ನು ಕಂಡ. ರಾವಣನ ಅನುಸಂಧಾನ ಅತ್ಯಂತ ಅಪಾಯಕರ. ಇವತ್ತು ಹನುಮಂತನ ಅನುಸಂಧಾನ ಇರಬೇಕು, ಆಗ ಮಹಾಲಕ್ಷ್ಮಿ ಬರ್ತಾಳೆ. ಇದರಿಂದ ಅರ್ಥ, ಮನೆಯಲ್ಲಿ ಯಾರ ಮನೆಯಲ್ಲಿ ದೇವ್ರ ಪೂಜೆ ಆಗೋದಿಲ್ಲೋ ಸಂಪತ್ತು ಇರೋದಿಲ್ಲ. ದೇವ್ರ ಪೂಜೆ ಯಾರ ಮನೆಯಲ್ಲಿ ಆಗುತ್ತೋ ಸಂಪತ್ತು ಬರುತ್ತೆ ಅಂತ ಹೇಳುತ್ತಾರೆ. ಸಾಲಿಗ್ರಾಮ ಶಿಲಾಸ್ಪರ್ಶಂ ಯೇ ಕುರುವಂತಿ ದಿನೇ ದಿನೇ ವಾಂಚಂತಿ ಕರ ಸಂಸ್ಪರ್ಶಂ ತೇಷಾಂ ದೇವಾಹ ಸವಾಸವಾಹ. ಇಂದ್ರಾದಿ ದೇವತೆಗಳು ಮನೆಯಲ್ಲಿ ಬಂದು ಬಿಡ್ತಾರಂತೆ, ಮಹಾಲಕ್ಷ್ಮಿ ಬರ್ತಾರಂತೆ, ನಮ್ಮ ಯಜಮಾನರ ಪೂಜೆ ಅವರು ಮಾಡ್ತಾರೆ, ನಾ ಇಲ್ಲಿರಬೇಕು ಅಂತ ಬಂದ್ಬಿಡ್ತಾರಂತೆ. ಆ ಕಡೆ ಇದನ್ನು ಅರ್ಥ ಮಾಡಿಕೊಂಡ್ರೆ ಸುಶ್ರೀಮಂತನಾಗತಕ್ಕಂಥ ಗುಟ್ಟನ್ನ ವೆಂಕಟೇಶ ಕಲ್ಯಾಣ ಹೇಳ್ತಾ ಇತ್ತು. ವಿಷ್ಣು ಪೂಜೆಯನ್ನು ಮಾಡಿದರೆ ವಿಷ್ಣುಪತ್ನಿ ಒಂದೇ ಬರ್ತಾಳೆ, ತಾಯಿಯಾಗಿ ಬರ್ತಾಳೆ, ಅನುಗ್ರಹ ಮಾಡ್ತಾಳೆ, ಪುಷ್ಕಳ ಸಂಪತ್ತು ತುಂಬಿರುತ್ತೆ ಅಂತ ಹೇಳ್ತಾರೆ. ಅದನ್ನು ಬಿಟ್ಟುಬಿಟ್ರೆ ಎಲ್ಲ ಸಂಪತ್ತು ನಾಶವಾಗುತ್ತೆ. ಹಿಂದಿನ ಕಾಲದಲ್ಲಿ ಸಂಪತ್ತು ತುಂಬಿ ತುಳುಕ್ತಾ ಇತ್ತು. ಹಿಂದೆ ಪಾಶ್ಚಾತ್ಯರಲ್ಲ, ಚೀನಾ ದೇಶದ ಯಾತ್ರಿಕರು ಮೊದಲಾದವರು ನಮ್ಮ ಇಂಡಿಯಾಕ್ಕೆ ಭೇಟಿ ಕೊಟ್ಟು 2000 ವರ್ಷದ ಹಿಂದೆ 1.5 ಸಾವಿರದಿಂದ ಬರೀತಾರೆ, ಇಷ್ಟು ಶ್ರೀಮಂತವಾದ ದೇಶವನ್ನು ನಾವು ನೋಡಿಲ್ಲ ಅಂತ ಹೇಳ್ತಾರೆ. ಇವತ್ತು ಬಂದು ಹೇಳ್ತಾರೆ ಇಷ್ಟು ದರಿದ್ರ ದೇಶ ನೋಡಿಲ್ಲ ಅಂತ ಇವತ್ತು ಹೇಳ್ತಾರೆ. ಅಂತ ಶ್ರೀಮಂತ ದೇಶ ನದಿಗಳ ತೀರದಲ್ಲಿ ಚಿನ್ನ ಸಿಗುತ್ತೆ ಅಂತ ಬರೀತಾನ. ಆಫ್ರಿಕಾದಲ್ಲಿ ನದಿ ತೀರದೊಳಗೆ ವಜ್ರ ಸಿಗುತ್ತಂತೆ, ಇಲ್ಲಿ ಚಿನ್ನ ಸಿಕ್ತಿತ್ತಂತ, ಹಾಗೆ ನವರತ್ನಗಳು ಸಿಕ್ತಿದ್ವಂತೆ. ಆಚಾರ್ಯ ಹೇಳ್ತಾರೆ ಬಹುದುಗ್ಧ ಗೋಮತಿ ರತ್ನವತಿ ಅಂತ ಕರೆದಿದ್ದ. ಇವತ್ತೇನು ಸಿಗೋದಿಲ್ಲ, ಯಾತಕ್ಕೆ? ಅವು ದೇವ್ರ ಪೂಜೆ ಮಾಡೋ ಜನ ಇದ್ರು ಸಿಕ್ತಿದ್ವು, ಈ ಬಿಟ್ಟರು ಎಲ್ಲ ಎದುರಿ ಕಂಡು ಕಲ್ಲು ಕಂಡ ಕಾಣುತ್ತವೆ, ಇದು ಕಾಣೋದಿಲ್ಲ ಅಂತ ಹೇಳಿದ್ದಾರೆ. ರತ್ನ ಕಂಡು ಕಂಡ ಕಾಣುತ್ತೆ ನಮಗೆ, ಇದು ನಮಗೆ ಅಂತ ವಿಚಿತ್ರವಾದ ಯೋಗ ತಪ್ಪಿ ಹೋಗುತ್ತೆ ಅಂತ ಅರ್ಥ. ಆ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಕೂಡ ಲಕ್ಷ್ಮಿಯನ್ನ ನಮ್ಮ ಮನೆಯಲ್ಲಿ ವಾಸ ಮಾಡಿಸಬೇಕು ಅಂತ ಅಪೇಕ್ಷೆ ಇದ್ರೆ ವಿಷ್ಣು ಪೂಜೆ ಮಾಡಬೇಕು, ವಿಷ್ಣುವಿಗೆ ಗೌರವವನ್ನು ಸಲ್ಲಿಸಬೇಕು. ವಿಷ್ಣುವನ್ನ ಪ್ರತ್ಯೇಕ ಪೂಜೆ ಮಾಡಬಹುದು, ಮಹಾಲಕ್ಷ್ಮಿ ಪ್ರತ್ಯೇಕ ಪೂಜೆ ಮಾಡಬಾರದು. ಕ್ಲೇಶೋ ಅಧಿಕತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಪ್ರತ್ಯೇಕ ಲಕ್ಷ್ಮಿ ಉಪಾಸನೆ ಮಾಡಿದರೆ, ಪ್ರತ್ಯೇಕ ಲಕ್ಷ್ಮಿ ಉಪಾಸನೆ ಮಾಡೋದರಿಂದ ಲಕ್ಷ್ಮೀದೇವಿ ಸಂತೋಷ ಹೊಂದೋದಿಲ್ಲ. ಉಪಾಸಿತ ಶಪೇ ದೇಶ ಅಂತ ನಿರ್ಣಯದ ಮಾತು. ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಶಾಪ ಕೊಡ್ತಾರೆ, ನಾನೊಬ್ಬನೇ ಪೂಜೆ ಮಾಡಿ ಶಾಪ ಕೊಡ್ತಾರೆ. ಅದು ಕಾಮನ್ ಸೆನ್ಸ್. ಅದು ಯಾರೊಬ್ಬ ಮುತ್ತೈದೆ ಇರ್ತಾರೆ, ಅಮ್ಮ ನೀನೊಬ್ಬಳೆ ನಮ್ಮ ಮನೆ ಬಾ ಅಂತ ಕೇಳಿದರೆ ಬಾಯಿ ಬಂದೇ ಬೈತಾರೆ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಿ ಅಂತ ಹೇಳ್ತಾರೆ. ಯಜಮಾನ ಸಹಿತ ಓ ನಿಮ್ಮ ಯಜಮಾನರು ಕಳಿಸಿದ್ರೆ ಆಯ್ತಾಯ್ತು ನಾನು ಬಂದ್ಬಿಡ್ತೇನೆ ಅಂತ ಹೇಳ್ತಾರೆ. ಎಷ್ಟು ಸುಲಭ, ಅದು ಒಂದು ಕಾಮನ್ ಸೆನ್ಸ್. ಅದು ಸಾಮಾನ್ಯ ಮುತ್ತೈದೆ ಹೇಳಬೇಕಾದ್ರೆ ಆಕೆ ಯಾರು ಮಹಾಲಕ್ಷ್ಮಿ, ಜಗತ್ತಿನ ತಾಯಿ, ಅವಳೊಬ್ಬಳು ಪೂಜೆ ಮಾಡೋ ಎಂದೆಂದೂ ಬರೋದಿಲ್ಲ ಅಂತ ಶಾಸ್ತ್ರ ಹೇಳುತ್ತಾರೆ. ಆದ್ರಿಂದ ಲಕ್ಷ್ಮೀ ಪೂಜೆ ಅಂದ್ರೆ ಲಕ್ಷ್ಮೀ ರಮಣನ ಪೂಜೆ ಮಾಡಬೇಕು. ಸುಧಾ ಪ್ರಾರಂಭವಾಗೋದೇ ಹಾಗೆ. ನ್ಯಾಯಸುಧಾ ಗ್ರಂಥ ಶ್ರೀಹಪ್ಪತ್ತೆ ನಿತ್ಯಾಗಣಿತ ಗುಣ ಮಾಣಿಕ್ಯ ವಿಷದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವಧ್ಯ ತಮಸೆ ಜಗಜ್ಜನ್ಮ ಸ್ಥೇಮ ಪ್ರಳಯ ರಚನಾಶೀಲ ವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ. ಲಕ್ಷ್ಮಿಯ ರಮಣನೇ ಅಂತ ಸುಧಾ ಪ್ರಾರಂಭ ಮಾಡ್ತಾರೆ. ಆ ರೀತಿ ಮಾಡಿದ್ದಕ್ಕೆ ಅದನ್ನು ಯಾರು ಓದ್ತಾರೋ ಅವರಿಗೆ ಸಂಪತ್ತಿನ ಸುರಿಮಳೆ ಆಗುತ್ತೆ ಅಂತೇಳಿ ವಾಜರಾಜಸ್ವಾಮಿಗಳಂತ ಜ್ಞಾನಿಗಳು ಬರೀತಾರೆ. ಇದನ್ನು ಅರ್ಥ ಮಾಡ್ಕೋಬೇಕು. ಲಕ್ಷ್ಮೀದೇವಿ ಎಲ್ಲದ ಹೊರಟೋಗಿಬಿಟ್ರು, ನಾರಾಯಣನ ಹೊರಟುಬಿಟ್ಟನಂತೆ. ನಮಗೆ ಗಾಬರಿ ಆಗುತ್ತೆ, ಎಂಥ ಕತೆ ನಾವು ಕೇಳೋದು, ಕಲ್ಯಾಣ ಕತೆ ನಾವು ಕೇಳಕ್ ಬಂದ್ರೆ ಡೈವರ್ಸ್ ಕತೆ ಕೇಳಿದಾಗಾಯ್ತಲ್ಲ ಅಂತಾಯ್ತಿ. ಲಕ್ಷ್ಮಿ ಮೊದಲ ಗಂಡನ ಬಿಟ್ಟವ್ರ ಯಾರು, ಲಕ್ಷ್ಮೀದೇವಿ ಗಂಡನ ಬಿಟ್ಟಾಗಾಯ್ತು ಅಷ್ಟೇ. ಬರೀ ಹೆಂಗ ಇಷ್ಟೇ ಕತೆ ಕೇಳಿಬಿಟ್ರೆ ಲಕ್ಷ್ಮಿ ಮಾಡಿದಾಗ ಮಾಡ್ಬೇಕು ನಾವು ಅಂತ ತಿಳ್ಕೊಂಡ್ರೆ ಮನೆಗಳೆಲ್ಲ ಹಾಳಾಗೋಗ್ಬಿಡ್ತಾವೆ ಅಷ್ಟೇ. ಏನು ಕಥೆ ಅಂತ ಪ್ರಶ್ನೆ. ವೆಂಕಟೇಶನ ಉತ್ತರ ಕೊಡ್ತಾರೆ, ಕಥೆ ಸರಿಯಾಗಿ ಓದಿಯಲ್ಲಿ ಸಾತು ಪ್ರೇಮ್ಣೈವ ಕಲಹಂ ಕೃತ್ವ, ಅದು ನಿಜವಾದ ಜಗಳ ಅಲ್ಲ, ಅದು ಅದು ಪ್ರೇಮ ಕಲಹನೇ ಹೊರತು ನಿಜವಾದ ಕಲಹ ಅಲ್ಲ. ಪ್ರೇಮ ಕಲಹ ಅಂಬೋದು ಅದು ವಿಹಾರ, ನಿಜವಾದ ಕಲಹ ಅಂಬೋದು ಅದು ವಿವಾದ. ವಿವಾದ ಮಾಡಿಲ್ಲ, ಪ್ರೇಮ ಕಲಹ ಮಾಡ್ತಾರೆ. ಯಾತಕ್ಕೆ ಅಂದ್ರೆ ನಾನೀಗ ಹೋಗಿ ಶ್ರೀನಿವಾಸ ಕಲ್ಯಾಣ ಆಗಬೇಕು ಅಂತಿದ್ರೆ ಜೊತೆಗಿದ್ರೆ ಕಲ್ಯಾಣ ಆಗ್ತದೆ, ಈಗ ಸ್ವಲ್ಪ ದೂರ ಹೋದ್ರೆ ಕಲ್ಯಾಣ ಆಗ್ತದೆ. ಮೊದಲು ವರ ನಿಶ್ಚಯ ಮಾಡಿ ಎರಗೊಳ್ಬೇಕು, ಮತ್ತೆ ಕರ್ಕೊ ಬರ್ತಾರೆ ಆ ಕಡೆಯಿಂದ. ಇಲ್ಲಿ ನೋಡೋರು ಏನು ಜೊತೆ ಕೂತಿ ಬರ್ತಾ ಇರ್ತಾರೆ ಮದುವೆ ಅಂದ್ಬಿಡ್ತಾರೆ ತಕ್ಷಣ. ಸ್ವಲ್ಪ ದೂರದಿಂದ ಬರ್ಬೇಕು ತಾನೆ ಕಣ್ಣೆ, ಅದಕ್ಕೆ ನಾನು ನಾಟಕ ಮಾಡ್ತಾ ಇದ್ದ, ನಾನು ಭೂಲೋಕಕ್ಕೆ ಎಲ್ಲ ಹೊರಟೋಗ್ಬಿಡ್ತೇನೆ, ನೀನು ಬಾ ಅಲ್ಲಿ ಮದುವೆಯಾಗಿ ಜಗತ್ತಿಗೆಲ್ಲ ನಾವು ದಂಪತಿಗಳಂತ ತೋರಿಸೋಣ. ಇದು ಒಳಗಿನ ಅರ್ಥ, ಇದು ಹೊರಗಿನ ಅರ್ಥ ಭಾರಿ ಜಗಳಾಡದ ಲೆಕ್ಕ. ಅವರು ಜಗಳ ಮಾಡೋ ಕಾರಣನೇ ಇಲ್ಲ. ಲಕ್ಷ್ಮೀದೇವಿ ತೋರಿಸ್ತಾರೆ, ನನ್ನ ಯಜಮಾನರಿಗೆ ಅವಮಾನವಾದ ನನಗೆ ಅವಮಾನವಾದಾಗೆ ಅಂತ ತಿಳ್ಕೊಂಡ ಮೇಲೆ ಅವರು ಬಿಟ್ಟೋಗ್ತಾರೆ ಗಂಡನನ್ನ, ಎಂದೂ ಬಿಟ್ಟೋಗೋದಿಲ್ಲ. ಲೋಕದೃಷ್ಟಿಯಲ್ಲಿ ಮಾಡಿ ನಾಟಕನೇ ಹೊರತು ಬೇರೆ ಅಲ್ಲ. ಪ್ರಶ್ನೆ ಅಲ್ಲೇ ಇದೆ, ಉತ್ತರನೂ ಅಲ್ಲೇ ಇದೆ. ಅದಕ್ಕೆ ಒಲಿದು ಭಕ್ತರಿಗಾಗಿ ಮದುವೆ ಹವಣಿಸಿಕೊಂಡೆ, ಭಕ್ತರಿಗಾಗಿ ಏರ್ಪಾಟ್ ಮಾಡಿಕೊಂಡ ಮದುವೆನೇ ಹೊರತು ಅದು ಹೊಸದಾದ ಮದುವೆ ಅಲ್ಲ. ಒಂದು ರೂಪದ ಹೊರಟೋಗಿಬಿಟ್ರಂತ ಅಲ್ಲಿಂದ. ಆಮೇಲೆ ನಾರಾಯಣ ನೋಡಿದನಂತೆ, ಏನು ಪ್ರಯೋಜನ, ಮನೆಯಲ್ಲಿ ಗೃಹಿಣಿನೇ ಇಲ್ಲ, ಯಜಮಾನಿನೇ ಇಲ್ಲ, ನಾನೇನು ಮಾಡೋದು, ತಾನೂ ಹೋಗಿಕೊಂಡು ಬಿಟ್ಬಿಟ್ಟಂತೆ ಪರಮಾತ್ಮ. ದೇವರು ತೋರಿಸ್ತಾನೆ, ಬಹುಶಃ ಇದು ಸ್ತ್ರೀಯರಿಗೆ ಬಹಳ ಸಂತೋಷ ಕೊಡ್ತಕ್ಕಂತ ಕಥೆ ಇದು. ಹೆಂಡತಿ ಮೇಲೆ ಎಷ್ಟು ವಿಶ್ವಾಸ ಪರಮಾತ್ಮ ಇಡಬೇಕು ಅಂತ ತೋರಿಸ್ತಾನೆ ಅಂತ ಕೇಳಿದರೆ, ಹೆಂಡತಿ ಮನೆಯಲ್ಲೆಲ್ಲ ನೇರೋದಿಲ್ಲ. ಸಂಸ್ಕೃತದಲ್ಲಿ ಮಾತಿದೆ, ಮಹಾಭಾರತದಲ್ಲಿ ಹೇಳ್ತಾರೆ, ಗೃಹಿಣಿ ಗೃಹ ಮುಚ್ಚತೆ ಅಂತ ಒಂದು ಮಾತಿದೆ. ಮನೆ ಅಂದ್ರೆ ಬಿಲ್ಡಿಂಗಿನ ಮನೆ ಅಂತ ಕರೆಯೋದಿಲ್ಲ, ಹೆಂಡತಿ ಅಂದ್ರೆ ಮನೆ ಇದ್ದಾಗ ಲೆಕ್ಕ ಅಂತ ಹೇಳಿದ್ದಾರೆ. ಹೆಂಡತಿ ಮನೆಯಲ್ಲಿದ್ರೆ ರೂಮಿನ ಮನೆ ಅಂತ ಕರೀತಾರೆ, ರೂಮ್ ಅದು, ಹೆಂಡತಿ ಇದ್ದಾಳೆ ಮನೆ ಅಂತ ಹೆಸರು ಅದಕ್ಕೆ. ಬಾಂಬೆನಲ್ಲಿ ಪೈಪ್ ಲೈನ್ ಅಂತ, ಅದೇ ಮನೆ ಅವರಿಗೆ ಪಾಪ. ಹೆಂಡತಿ ಇದ್ರೆ ಪೈಪ್ ಲೈನ್ ಮನೆ, ದೊಡ್ಡ ಬಿಲ್ಡಿಂಗ್, ಹೆಂಡತಿ ಇಲ್ಲ ಮಠ, ಅದು ಮನೆ ಆಗೋದಿಲ್ಲ. ಇದು ಆಶ್ಚರ್ಯ, ಭಾರಿ ದೊಡ್ಡ ಬಿಲ್ಡಿಂಗ್ಗಳು, ಆದ್ರೆ ಅದರಲ್ಲಿ ಹೆಂಡತಿ ಅಂತಿಲ್ಲ, ಗೃಹಸ್ಥರಲ್ಲ, ಅದು ಮಠ ಅಂತಾರೆ ಮನೆ ಅಂತ ಕರೆಯೋದಿಲ್ಲ. ಮನೆ ಅಂತ ಹೆಸರು ಬರಬೇಕಾದ್ರೆ ಹೆಂಡತಿ ಇರಬೇಕು, ಹೆಂಡತಿ ಇಲ್ಲ ಅಂದ್ರೆ ಮನೆ ಅಲ್ಲ, ವೈಕುಂಠ ಮನೆ ಅಲ್ಲ, ಬಿಟ್ಟು ಹೋಗ್ತೇನೆ ಪರ ಅಂತ ಹೊರಟೇ ಬಿಟ್ಟನಂತೆ. ಅಂದ್ರೆ ಹೆಂಡಂದಿರ ವ್ಯಾಲ್ಯೂ ಎಷ್ಟಂತ ಭಗವಂತ ತೋರಿಸ್ತಾರೆ. ಪತ್ನಿಯ ವ್ಯಾಲ್ಯೂ ಎಷ್ಟು ಅಂದ್ರೆ ಇಲ್ಲದೆ ಹೋದ್ರೆ ಮನೆ ಮನೆ ಆಗೋದಿಲ್ಲ ಅಂತ ತಾತ್ಪರ್ಯ. ಮನೆ ಯಾರೋ ಬಂದಿರ್ತಾರೆ, ಅತಿಥಿಗಳು ಬಂದಿರ್ತಾರೆ, ನೋಡ್ತಾರೆ ಅಲ್ಲೊಂದು ಏನೋ ಬಿದ್ದಿರ್ತಾರೆ ಸಾಮಾನುಗಳು, ಯಾಕೆ ಯಜಮಾನ ಊರಲ್ಲಿಲ್ಲ, ಯಜಮಾನಿ ಊರಲ್ಲಿ ಅಂತ ಅಷ್ಟೇ ಕೇಳಿಬಿಡ್ತಾರೆ. ಯಜಮಾನಿ ಇದ್ರೆ ಹೀಗಿರೋದಿಲ್ಲ, ಆಗಿದ್ದು ಇದ್ರೆ ಯಜಮಾನಿನೇ ಅಲ್ಲ ಅಂತ ಅರ್ಥ. ಆಗಿದ್ದು ಎಲ್ಲೆಲ್ಲ ಬಿದ್ದಿದ್ದು ಅಂತ ಕೇಳಿದ್ರೆ ಯಜಮಾನಿನೇ ಅಲ್ಲ, ಇದು ಪದ್ಧತಿ. ಅದೇ ಮನೆ ಸ್ವಚ್ಛವಾಗಿದ್ದರೆ ಮನೆ ಯಜಮಾನಿ ಇದ್ದಾಳೆ ಅಂತ ಅರ್ಥ. ಇದು ಬಹಳ ವಿಶೇಷವಾದ ಸಂದೇಶ ಪರಮಾತ್ಮ ಕೊಟ್ಟು ಹೊರಟು ಬಿಟ್ಟನಂತೆ. ಓಯ್ ಗುಂಟ ಖಾಲಿ ಆಯಿತು, ನಮ್ಮ ಜನ ಅದಕ್ಕೊಂದು ಅಪ್ಲಿಕೇಶನ್ ಹಾಕೋದೆ, ಸದ್ಯಕ್ಕೆ ನಾವು ಬಾಡಿಗೆ ಗಿಡ ಸಿಗುತ್ತಾ ಅಂತ ಕೇಳಿದ್ರೆ ಹೇಳ್ತಾರೆ, ಪರಮಾತ್ಮ ಇಲ್ಲದ ಜಾಗನೇ ಇಲ್ಲ, ಅನಂತ ರೂಪಿಯವನು. ಒಂದು ರೂಪದಿಂದ ಅಲ್ಲೂ ಇದ್ದಾನೆ, ಮಹಾಲಕ್ಷ್ಮಿಯೂ ಇದ್ದಾಳೆ, ಅವರೂ ಇದ್ದಾರೆ. ಲೋಕದ ಕಣ್ಣಿಗೆ ಕಾಣದಿಲ್ಲ ಅಷ್ಟೇ ಹೊರತು ವೈಕುಂಠ ಖಾಲಿಯಾಗಿದ್ದ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಅದು ಪರಮಾತ್ಮ ನಿತ್ಯ ಮಂದಿರ, ಅದೇ ತ್ರಿಧಾಮ ಅಂತ ಹೆಸರು, ತ್ರಿಕಕುದ್ಧಾಮ ಅಂತ ಹೆಸರು. ಎಂದೂ ಪರಮಾತ್ಮ ಇಲ್ಲದ ಜಾಗವೇ ಇಲ್ಲ, ಎಲ್ಲ ಕಡೆ ಇದ್ದೇ ಇದ್ದಾನೆ. ಅನಂತ ರೂಪಿಯವರು, ಅನಂತ ರೂಪಿ ಆದ್ದರಿಂದ ಅವನು ಒಂದು ರೂಪದಲ್ಲಿ ಹಾಗೆ ಇನ್ನೊಂದು ರೂಪದಲ್ಲಿ ಇಲ್ಲಿದ್ದಾನೆ. ದೇವರು ಇಲ್ಲದ ಜಾಗವೇ ಇಲ್ಲ ಅಂತ ಅರ್ಥ ಮಾಡ್ಕೊಂಡವರಿಗೆ ವೈಕುಂಠದಲ್ಲಿ ಇಲ್ಲ ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ. ಮಹಾಲಕ್ಷ್ಮಿ ಹೋಗ್ತಾ ಸುಮ್ಮನೆ ಹೋಗಬಾರದು, ಜಗಳ ಕೊಡೋರು ಅಡ್ರೆಸ್ ಕೊಟ್ಟು ಹೋಗ್ತಾರ? ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗೋದು ಅಡ್ರೆಸ್ ಕೊಡೋದನ್ನು ಆಪತ್ತಿ ಆಗಿಬಿಡ್ತಾರೆ. ಲಕ್ಷ್ಮಿ ಹೇಳಿದ್ರೆ ನಾನು ಕೊಲ್ಲಾಪುರಕ್ಕೆ ಹೋಗ್ತೇನೆ ಅಂತ ಹೇಳೋಗಿಬಿಟ್ರದು, ಜಗಳ ಅಲ್ಲ ಅಂತ ಆಯ್ತಾ ಇಲ್ಲ. ಈಗ ಕೊಲ್ಲಾಪುರಕ್ಕೆ ಹೋಗ್ತೇನೆ ಕರವೀರ, ಅದಕ್ಕೆ ಬಾರೆ ಬಾರೆ ಭಗ ಕರವೀರ ನಿವಾಸಿನಿ ಅಂತ ಸ್ತೋತ್ರ ಮಾಡೋದು. ಅದಕ್ಕೆ ಕೊಲ್ಲಾಪುರಕ್ಕೆ ಹೋಗಿ ಅವತ್ತಿನಿಂದ ಕೊಲ್ಲಾಪುರದಲ್ಲಿ ವಾಸ ಮಾಡ್ತಾ ಇದ್ದಾರೆ ಮಹಾಲಕ್ಷ್ಮಿ. ಆ ಲಕ್ಷ್ಮೀ ಕ್ಷೇತ್ರ ಅಂತ ಆಯ್ತು, ಲಕ್ಷ್ಮೀ ಕ್ಷೇತ್ರ ಕೊಲ್ಲಾಪುರ. ಈ ಕೊಲ್ಲಾಪುರ ಮಹಾಲಕ್ಷ್ಮಿಯ ದಿವ್ಯವಾದ ವಾಸಸ್ಥಾನವಾಗಿದೆ. ಮಹಾಲಕ್ಷ್ಮೀ ದೇವಿ ಸಾಕ್ಷಾತ್ ಶ್ರೀ ನಾರಾಯಣ ಹೇಳೇ ಹೋಗ್ತಾ ಇದ್ದಾರೆ. ನಾರಾಯಣ ಏನು ಮಾಡ್ದ, ಲಕ್ಷ್ಮೀ ಹುಡ್ಕೊಂಡು ಬಂದಂತೆ, ಎಲ್ಲೂ ಕಾಣ್ತಾ ಇಲ್ಲವಂತೆ, ಅದಕ್ಕೆ ವಾಸ ಮಾಡಲಿಕ್ಕೆ ಶುರು ಮಾಡಿದಂತೆ. ಹೋಗ್ತಾ ಕೊಲ್ಲಾಪುರಕ್ಕೆ ಹೋಗ್ತೇನೆ ಅಂತ ಹೇಳಿದ ಮೇಲೆ ಕಾಣಲಿಲ್ಲ ಅಂತ ಏನರ್ಥ ಇದಕ್ಕೆ? ನಾಟಕ ಅಂತ ಅದಕ್ಕೆ ಕರೆಯೋದು. ಅದು ವಿಹಾರನೇ ಹೊರತು ನಿಜವಾದ ರೀತಿ ಗಲಾಟೆ ಮಾಡಿಕೊಂಡಿಲ್ಲ. ಪರಮಾತ್ಮ ಬಂದು ಎಲ್ಲಿ ವಾಸ ಮಾಡೋಕ್ಕಂತ ಬಂದನಂತೆ. ಪುಣ್ಯಕರವಾದ ಕ್ಷೇತ್ರ ಹುಡುಕ್ತಾ ಇದ್ದಾನೆ ಪರಮಾತ್ಮ. ತಾನೇ ಮಂಗಲಂ ಭಗವಾನ್ ವಿಷ್ಣು, ಇದ್ದದ್ದೇ ಪುಣ್ಯ, ಲೋಕಕ್ಕೆ ತೋರಿಸ್ತಾನೆ. ವಾಸ ಮಾಡಬೇಕಾದ್ರೆ ಪುಣ್ಯಕ್ಷೇತ್ರದಲ್ಲಿ ವಾಸ ಮಾಡಿ ಅಂತ ಹೇಳಿದ್ದಾರೆ. ದೇಶ ಪ್ರಶಂಸಾ ಪ್ರಕರಣ, ಒಳ್ಳೆ ಸ್ಥಳದಲ್ಲಿ ವಾಸ ಮಾಡಿ ಹೇಳ್ತಾರೆ. ಯಾಕೆ ಮಠ ಅಲ್ಲೇ ಮಾಡಿದ್ದೀರಿ, ಮಠ ಹತ್ರ ಇದೆ ಹೇಳ್ತಾರೆ. ನಾವು ತುಂಬ ಒಳ್ಳೇದಕ್ಕೆಲ್ಲ ಅನುಕೂಲ ಆಗುತ್ತೆ ಆ ಥರ. ಕ್ಲಬ್ ಹತ್ರ ಇದೆ ಅಂತ ಮಾಡಿದ್ರೆ ನೀವು ಕ್ವಾಲಿಟಿ ಏನಾಗ್ತದೆ ಲೆಕ್ಕ ಹಾಕಿ ನೋಡಿ, ಅದು ಇವನು ಯೋಗ್ಯನೇ ಬಾಯಿ ಕೆಟ್ಟ ಯೋಗ್ಯತೆ ಅಂತ ದೇವರು ತೋರಿಸ್ತಾನೆ. ಒಳ್ಳೆ ಜಾಗದಲ್ಲಿ ವಾಸ ಮಾಡಿ. ಅದು ಒಳ್ಳೆ ಜಾಗ ಯಾವುದು ಅಂದರೆ ವೆಂಕಟ ಪರ್ವತಕ್ಕೆ ಬಂದಿದೆ ಪರಮಾತ್ಮ. ಇನ್ನು ಮೇಲೆ ವೆಂಕಟಾದ್ರಿ ಹೆಸರಾಗಿದೆಯಲ್ಲ, ಅಲ್ಲಿಗೆ ಬಂದಂತೆ ಪರಮಾತ್ಮ. ಅಲ್ಲಿ ವಾಸ ಮಾಡ್ತಾ ಇದ್ದಾನೆ. ಅದು ಸಾಮಾನ್ಯ ಸ್ಥಳ ಅಲ್ಲ. ನಿನ್ನೆ ಹೇಳಿದ ಹಾಗೆ ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ, ಇನ್ನೊಂದಂಥ ಸ್ಥಳವೇ ಇಲ್ಲ. ಅದು ಸಾಲಿಗ್ರಾಮ ಪರ್ವತ, ಚಿನ್ನದ ಬೆಟ್ಟ. ಮೇರು ಪರ್ವತದ ಭಾಗ ಅಂದರೆ ಮೇರು ಪರ್ವತ ಚಿನ್ನದ ಪರ್ವತ. ಅದರ ಭಾಗ ಅಂದರೆ ಏನು? ಚೊಕ್ಕ ಚಿನ್ನ. ನಮ್ಮ ಕಡೆಗೆ ಕಾಣದಿಲ್ಲವೇ ಹೊರತು ಅದು ಚಿನ್ನದ ಪರ್ವತ. ನಮ್ಮ ಕಣ್ಣಿಗೆ ಕಂಡಿದ್ರೆ ಬಿಡ್ತಾ ಬಡವತ್ತ ಇರ್ತಾ ಇದ್ರೆ ಇಷ್ಟೊತ್ತಿಗೆ ಎಲ್ಲ ಆರಿಸಿಬಿಡ್ತಿದ್ರು ಇಷ್ಟೊತ್ತಿಗೆ. ಇವನು ಇಷ್ಟಿಟ್ಟು ಹೋಯ್ದಿರು ಬೋದು ಹೋಗ್ತಿತ್ತು. ನಮ್ಮ ಕಣ್ಣಿಗೆ ಕಲ್ಲಾಗೆ ಕಾಣುತ್ತೆ. ಒಳ ಮಾತ್ರ ಚೊಕ್ಕ ಚಿನ್ನಕ್ಕಿಂತ ದೊಡ್ಡ ಚಿನ್ನ, ಅಷ್ಟು ಪಾವಿತ್ರ್ಯ ಇದೆ ಅದರೊಳಗೆ. ಅದು ಎಷ್ಟು ಪುಣ್ಯಕರವಾದ ಕ್ಷೇತ್ರ ವೆಂಕಟ ಪರ್ವತ ಅಂದರೆ ಅಲ್ಲಿ 3 ಕೋಟಿ ತೀರ್ಥ ಇವೆ ಅಂತ ಅದರೊಳಗೆ. 3 ಕೋಟಿ ತೀರ್ಥ ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ. 3 ಕೋಟಿ ತೀರ್ಥಗಳ ಸ್ಥಾನ, ಅಪೂರ್ವವಾದ ಸ್ಥಾನ ವೆಂಕಟ ಪರ್ವತ. ಇವತ್ತಿಗೂ ಹಿಂದಿನ ಕಾಲಕ್ಕೆ ಸ್ವಲ್ಪ ನೋಯಿತು, ಎಷ್ಟು ತೀರ್ಥಗಳಿದ್ದು ಗೊತ್ತೇನು, ಎಲ್ಲ ಮುಚ್ಚಾಕ್ಬಿಡ್ತಾರೆ. ಈಗ ಕಲಿಯುಗದಲ್ಲಿ ಮೊದಲೇ ಮುಚ್ಚೋದು ಒಂದು, ಇವರು ಮುಚ್ಚಾಕೋದು ಇನ್ನೊಂದು. ಈ ಮತ್ತೆ ಬೆಂಗಳೂರು ಎಷ್ಟು ಕೆರೆ ಮುಚ್ಚಾಕಿದ್ದಾರೆ ಬೆಂಗಳೂರೊಳಗೇನೆ? 100 ಕೆರೆ ಮುಚ್ಚಾಕಿದ್ದಾರೆ. ಆ ಥರ ತಿರುಪತಿಯಲ್ಲಿ ಎಷ್ಟೋ ಕೆರೆ ಮುಚ್ಚೋಗಿಬಿಟ್ಟಿದೆ, ಎಷ್ಟೋ ತೀರ್ಥಗಳು ಮುಚ್ಚೋಗಿಬಿಟ್ಟಿದೆ. ಆದರೆ ಒಟ್ಟು ತೀರ್ಥಗಳ ಸಂಖ್ಯೆ 3 ಕೋಟಿ. ನಿನ್ನೆ ಆಕಾಶಗಂಗಾ ಮೊನ್ನೆ ಕೇಳಿದ್ದೇವೆ, ಅಂಜನಾದೇವಿ ಮಾಡಿದ ತಪಸ್ಸಿನ ಕಥೆ ಕೇಳಿದ್ದೇವೆ. ಅದೇ ರೀತಿಯಲ್ಲಿ ಅಪೂರ್ವವಾದ ತೀರ್ಥ, ಅತ್ಯಪೂರ್ವ ತೀರ್ಥ ಅಂದರೆ ಸ್ವಾಮಿ ಪುಷ್ಕರಣಿ ತೀರ್ಥ. ಅಲ್ಲಿರ್ತಕ್ಕಂಥ ಗಿಡಗಳಲ್ಲ, ದೇವತೆಗಳು ಅಂತ ಹೇಳ್ತಾರೆ. ಅಲ್ಲಿ ಪಕ್ಷಿಗಳು ಪಕ್ಷಿಗಳಲ್ಲ, ಅಲ್ಲಿ ಪಿತೃದೇವತೆಗಳು ಅಂತ ಕರೀತಾರೆ. ಅಲ್ಲೆಲ್ಲ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಕೂಡ ದೇವತೆಗಳು ಋಷಿಗಳು ಮುನಿಗಳೇ ಹೊರತು ಆ ರೂಪದಲ್ಲಿ ಇದ್ದಾರಂತಷ್ಟೇನೆ. ಆ ರೂಪದಲ್ಲಿದ್ದು ಪರಮಾತ್ಮನ ಸೇವೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ತಿರುಪತಿಯಲ್ಲಿ ಭಾರಿ ಭಾರಿ ಸನ್ನಿಧಾನ ಸ್ವಾಮಿ ಪುಷ್ಕರಣಿಯೊಳಗೆ. ಅದರಲ್ಲೂ ಕೂಡ ಧನುರ್ಮಾಸೆ ಸಿತೇ ಪಕ್ಷೆ ದ್ವಾದಶ್ಯಾ ಮರುಣೋದಯ, ಮುಕ್ಕೋಟಿ ದ್ವಾದಶಿ ಅಂತ ಕರೀತಾರಲ್ಲ, ಧನುರ್ಮಾಸದ ಶುಕ್ಲಪಕ್ಷದ ದ್ವಾದಶಿ ಮುಕ್ಕೋಟಿ ದ್ವಾದಶಿ ಅಂತ ಹೆಸರು. ಅರುಣೋದಯ ಕಾಲಕ್ಕೆ ಬ್ರಹ್ಮರುದ್ರಾದಿ ಸಮಸ್ತ ದೇವತೆಗಳು ಕೂಡ ಅಲ್ಲಿ ಸ್ನಾನ ಮಾಡಲಿಕ್ಕೆ ಅಂತ ಬರ್ತಾರಂತ. ಅಲ್ಲಿ ಸ್ನಾನ ಮಾಡಿದವನಿಗೆ ಬರೋ ಪುಣ್ಯಕ್ಕೆ ಸಾಟಿನೇ ಇಲ್ಲ. ಅಷ್ಟು ಶ್ರೇಷ್ಠವಾದಂತಹ ಸರೋವರ ಸ್ವಾಮಿ ಪುಷ್ಕರಣಿ. ಅಲ್ಲಿಗೆ ಪರಮಾತ್ಮ ಬರ್ತಾನೆ. ಬಂದು ಜಾಗ ಹುಡುಕಿದರಂತೆ. ಅದರ ದಕ್ಷಿಣ ಭಾಗ, ಅದರಲ್ಲಿ ದೊಡ್ಡ ಒಂದು ಪೀಠ, ಆ ಹುತ್ತ, ಅದರ ಮೇಲೆ ಒಂದು ದೊಡ್ಡ ಹುಣಸೆ ಗಿಡ. ಆ ಹುತ್ತದಲ್ಲಿ ಪರಮಾತ್ಮ ಎಂಟ್ರ ಹಾವು ಹೇಗೂ ಪ್ರಿಯ, ಅದು ಹೇಗೂ ಹಾವಿನ ಮಲಗಂತಾನೆ. ಹುತ್ತದೊಳಗೆ ಹೋಗಿಬಿಡ್ತಾನೆ. ಯಾರಾದರೂ ನಾನೇ ದೇವರು ಅಂತ ಕರ್ಕೋತಾರಲ್ಲ, ನಾನೇ ನಾರಾಯಣ ಅಂತಾರಲ್ಲ, ಹುತ್ತದೊಳಗೆ ಹೋಗಿ ಒಂದು ಟ್ರೈ ಮಾಡು ಅಂತ ಕೇಳಬೇಕು. ಅವನು ಓಡೋಗ್ಬಿಡ್ತಾನೆ, ಮನೆಗಳಲ್ಲಿ ಇರೋದೇ ಇಲ್ಲ. ಈ ಕಡೆ ಹುತ್ತದೊಳಗೆ ಪರಮಾತ್ಮ ಪ್ರವೇಶ ಮಾಡ್ತಾನೆ. ಅವನು ನಾಗಶಯನಾದ್ದರಿಂದ, ಶೇಷಶಯನಾದ್ದರಿಂದ ಹುತ್ತದೊಳಗೆ ಪ್ರವೇಶ ಮಾಡಿ ಅಲ್ಲಿ ಕೂತುಬಿಟ್ಟನಂತೆ. ಈಗ ದೇವತೆಗಳಿಗೆ ದೊಡ್ಡ ಸಮಸ್ಯೆ ಆಗೋಯ್ತು. ಎಲ್ಲಿದ್ದಾರೆ ಲಕ್ಷ್ಮೀನಾರಾಯಣರು? ಸಮಸ್ಯೆ, ಲಕ್ಷ್ಮೀ ಹುಡುಕ್ಲಕ್ಕೆ ಹೋಗಲೇ ಇಲ್ಲ ಅವರು. ಅದಕ್ಕೆ ಲಕ್ಷ್ಮೀ ಹುಡುಕ್ಲಕ್ಕೆ ಹೋದ್ರೆ ಅವ್ರು ರಾವಣ ಆಗ್ತಾನೆ, ನಾರಾಯಣ ಹುಡುಕಕ್ಕೆ ಹೋದ್ರೆ ಅವನು ಹನುಮಂತನಾಗ್ತಾನೆ. ಅದು ನಾರಾಯಣ ಎಲ್ಲಿದ್ದಾನೆ ಅಂತ ಒಳಗೆ ಶುರು ಮಾಡಿದ್ರಂತೆ. ಈ ಕುಸಿರ ಕಂಡೀರ ಅಂತಿದ್ದಾಗೆ, ಎಲ್ಲಿ ನೋಡಿದಿರಿ ರಂಗನ, ಎಲ್ಲಿ ನೋಡಿದಿರಿ ಅಂದಾಗೆ ಹುಡ್ಕೊಂಡು ಹೊರಟುಬಿಟ್ರಂತೆ. ಎಲ್ಲೆಲ್ಲೂ ದೇವರು ಕಾಣ್ತಾನೆ ಇಲ್ಲ, ಆ ದೇವತೆಗಳೆಲ್ಲ ನೋಡ್ತಾ ಇದ್ದಾರೆ. ಹಾಗಿದ್ರೆ ಯಾರನ್ನು ಕೇಳಬೇಕು ಅಂತ ಯೋಚನೆ ಮಾಡಿದರಂತೆ. ಆಗ ಯಾರನ್ನು ಕೇಳಬೇಕು, ಕೇಳಬೇಕಾದ್ರೆ ಶಾಸ್ತ್ರ ಯೋನಿತ್ವ, ದೇವರನ್ನು ಶಾಸ್ತ್ರದಲ್ಲಿ ಹುಡುಕಬೇಕು, ಶಾಸ್ತ್ರದಲ್ಲಿ ದೇವರನ್ನು ಕಾಣಬೇಕು. ಆದ್ದರಿಂದ ಶ್ರುತಿ ಪುರಾಣ ಸಮೂಹದಳು, ಭಾರತ ಪ್ರತಿಪ್ರತಿ ಪದಗಳು, ಹರಿಕಥಾಮೃತದಲ್ಲಿ ಮಾತನ್ನು ಹೇಳ್ತಾರೆ. ಶ್ರುತಿ ಪುರಾಣ ಸಮೂಹದಳು, ಭಾರತ ಪ್ರತಿಪ್ರತಿ ಪದಗಳು, ದೇವರನ್ನು ಹುಡ್ಕೊಂಡು ಹೋಗಬೇಕು ನಾವು. ಅಲ್ಲಿಗೆ ಹೋದರು. ಭಾರತ ಶಾಸ್ತ್ರಗಳು ಅಂದರೆ ಏನು? ಶ್ರುತಿ ತತಿಗಳ ಅಭಿಮಾನಿ ಮಹಾಲಕ್ಷ್ಮೀ ಸ್ತುತಿಗಳಿಗೆ ಗೋಚರಿಸದ ಅಪ್ರತಿಹತ ಮಹೇಶ್ವರಿಯಾದ್ಯ ಖೇಳ ಸದ್ಗುಣ ಗಣಾಂಬೋಧಿ. ವೇದಗಳನ್ನು ಕೇಳೋದು ಅಂದರೆ ವೇದ ಅಭಿಮಾನಿ ದೇವತೆಯನ್ನು ಕೇಳೋದು ಅಂತ ಅರ್ಥ. ಅಭಿಮಾನಿ ದೇವತೆ ಯಾರು ಅಂದರೆ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಹತ್ರ ಹೋದ್ರಂತೆ ಎಲ್ಲ ದೇವತೆಗಳು, ಅಮ್ಮ ನಿಮ್ಮ ಯಜಮಾನ ಎಲ್ಲಿದ್ದಾರೆ ಅಂತೇಳಿ. ಉತ್ತರ ಸಿಕ್ಕಾಗಾಯ್ತು ನಿಮಗೆ, ಲಕ್ಷ್ಮೀ ದೇವಿ ಎಲ್ಲಿದ್ದಾರೆ ಅಂತ ದೇವತೆಗಳಿಗೆ ಗೊತ್ತು ಅಂದಮೇಲೆ ನಾರಾಯಣ ಹುಡ್ಕೊಂಡು ಎಲ್ಲೋ ಹೋಗಿಬಿಟ್ಟ ಅಂತ ಏನರ್ಥ ಅದಕ್ಕೆ? ಅಮ್ಮ ನಿಮ್ಮ ಯಜಮಾನ ಎಲ್ಲಿದ್ದಾರೆ ತೋರಿಸ್ಬೇಕು ಅಂತ ಕೇಳಿಕೊಂಡ್ರಂತೆ. ಆಗ ಅವ್ರು ಆಗಲಿ ಅಂತ ಹೇಳ್ತಾರೆ, ತೋರಿಸ್ತೇನೆ ಅಂತ ಹೇಳಿ ಅವರು ಅಭೂತಪೂರ್ವವಾದ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಗೊಲ್ಲತಿ ವೇಷ ಹಾಕೊಂಡ್ರಂತೆ, ಒಬ್ಬ ಗೊಲ್ಲತಿ ಗೋಪಾಲಗೀತೆ ವೇಷ ಹಾಕೊಂಡ್ಬಿಡ್ತಾರೆ. ಆಮೇಲೆ ಬ್ರಹ್ಮದೇವರನ್ನು ಕರೆದು ಹಸುವನ್ನು ಮಾಡಿಬಿಡ್ತಾರೆ, ಒಂದು ಹಸು. ರುದ್ರದೇವನ ಕರು ಕರು ಮಾಡಿಬಿಡ್ತಾರೆ. ಯೂನಿಫಾರ್ಮ್ ಮೂರು ಜನ, ಒಂದು ಗೊಲ್ಲತಿ ಗೋಪಾಲಕರು ಕರು. ಹೇಳ್ತಾರೆ ದೇವರು ಹುಡುಕಬೇಕು ಅಂತಿದ್ರೆ ಮಹಾಲಕ್ಷ್ಮಿನ ಕಾಣಬೇಕು. ಅವರು ಯಾವ ರೂಪದಲ್ಲಿ ಕಾಣುತ್ತಾರೆ? ಗೊಲ್ಲತಿಯಾಗಿ ಕಾಣುತ್ತಾರೆ. ಬ್ರಹ್ಮದೇವರು ಎಲ್ಲಿದ್ದಾರೆ? ಗೋವಿನ ರೂಪದಲ್ಲಿದ್ದಾರೆ. ಅಂದರೆ ಗೋವುಗಳ ಮೂಲಕ ದೇವರನ್ನು ಕಾಣಿ ಅಂತ ಅರ್ಥ. ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಯಾರಿವತ್ತು ಗೋಗ್ರಾಸ ಕೊಡೋದಿಲ್ಲ, ಗೋಪೂಜೆ ಕೊಡೋದಿಲ್ಲ, ಗೋಪೂಜೆ ಮಾಡೋದಿಲ್ಲ, ಅವರೆಂದು ಭಗವಂತನ ದರ್ಶನ ಆಗೋ ಚಾನ್ಸಸ್ ಯಾವ ಕಾಲಕ್ಕೂ ಬರೋದಿಲ್ಲ. ಅಂದರೆ ಗೋವುಗಳ ಮಹತ್ವ ಹೇಳ್ತಕ್ಕಂಥ ಘಟ್ಟ ಇದು, ಒಂದು ಅಪೂರ್ವವಾದ ಭಾಗ ಇದು. ಗೋವಿನ ರೂಪದಲ್ಲಿ ಬ್ರಹ್ಮದೇವರು, ಕರುವಿನ ರೂಪದಲ್ಲಿ ರುದ್ರ. ಮತ್ತು ಶಾಸ್ತ್ರ ಹೇಳ್ತದೆ ಕರುವಿಲ್ಲದ ಗೋವನ್ನು ಪೂಜೆ ಮಾಡಬಾರ್ದು ಶಾಸ್ತ್ರ. ಅಪ್ರಸವ ಗೋ ವಿವಾಹ ವರ್ಜಿತ ಅಶ್ವತ್ಥ ಬಿಟಪೆಗಳ ಭಕ್ತಿಪೂರ್ವಕ ಸೇವಿಸುತ್ತೆ ಅನರ ತಾ ದೈತ್ಯ ಅಂತ ಹೇಳ್ತಾರೆ ಹರಿಕಥಾಮಸಾರದಲ್ಲಿ. ಅವನು ದೈತ್ಯ ಅಂದ್ರೆ ಅರ್ಥ ಇಷ್ಟೇ, ಕರು ಇಲ್ಲದ ಗೋವು ಅಂದ್ರೆ ಅರ್ಥ ಏನು ಅಂದರೆ ಗೋವಿ ಕರು ಇರಬೇಕು ಅಂತ ನಿಯಮ ಉಂಟು. ಕಾರಣ ಏನು ಅಂತ ಕೇಳಿದರೆ ಪೋಷಣೆ ಜಾಸ್ತಿ ಮಾಡಕ್ಕೆ ಬರುತ್ತೆ ಅಂತ ಅರ್ಥ, ಪುಣ್ಯ ಜಾಸ್ತಿ ಆಗುತ್ತೆ ಆದ್ದರಿಂದ ಒಂದು ಕಾರಣ. ಇನ್ನೊಂದು ಕಾರಣ, ಗೋವಿನ ಹಾಲನ್ನು ಕುಡಿಯೋ ಮೊದಲನೇ ರೈಟು ಕರುವಿಂದು, ಅದು ಕುಡಿದ ಮೇಲೆ ನಾವು ತಗೊಳ್ಬೇಕು. ಇಲ್ಲದೆ ಹೋದರೆ ಗೋವಿನ ಹಾಲು ನಾವೇ ಉಪಯೋಗಿಸ್ಕೊಂಡ್ಬಿಟ್ರೆ ಅದು ಕಳ್ಳತನ ಮಾಡಿದ ಪಾಪ ಬರುತ್ತೆ ಅಂತ ಹೇಳ್ತಾರೆ. ಹಿಂದಿನ ಕಾಲಕ್ಕೆ ಹಸುವಿನ ಕರು ಸತ್ತೋಯ್ತು ಅಂದರೆ ಹಸುವಿನ ಯಾರು ಉಪಯೋಗಿಸ್ತಾ ಇರಲಿಲ್ಲ ಅದನ್ನು ಕೊಟ್ಟು. ಇವತ್ತು ಅಂಥದಕ್ಕೆ ಟಾಪ್ ಪ್ರಿಯಾರಿಟಿ, ಯಾಕೆ ಕರುವಿಗೆ ಉಳಿತು ನಮಗೆ ಜಾಸ್ತಿ ಸಿಗುತ್ತಲ್ಲ ಅಂತ ಹೇಳಿಬಿಟ್ಟು. ಆ ಥರ ಕರುವಿಗೆ ಕರುವಿನ ಕುಡಿದ್ರೆ ಮಾತ್ರ ಹಸುವಿನ ಹಾಲು ಶುದ್ಧ, ಇಲ್ಲದೆ ಹೋದರೆ ಹಸುವಿನ ಹಾಲು ಶುದ್ಧ ಅಲ್ಲ ಅಂತ ಕರೆದು ಬಿಡ್ತಾರೆ. ಅದಕ್ಕೆ ಕರುವಿನ ಸಮೇತವಾಗಿ ಬ್ರಹ್ಮದೇವರು ಹಸುವಿನ ರೂಪದಲ್ಲಿದ್ದಾರೆ, ಅವರು ರುದ್ರದೇವರು ಹಾಗಿದ್ದಾರೆ. ಆಕೆ ಬಂದ್ರಂತೆ. ಆಗ ಚೇಳ ತಿರುಪತಿ ಇದೆಯಲ್ಲ ಅವತ್ತು, ಚೇಳ ದೇಶ ಅಂತ ಒಂದು, ಅಲ್ಲಿ ಒಬ್ಬ ರಾಜ. ಆ ರಾಜನಿಗೆ ದೊಡ್ಡ ನಾಗಕನ್ಯಾ ಪ್ರಸೂತ ಅಂತ ಕರೀತಾರೆ ಅವನನ್ನು. ಒಳ್ಳೆ ಪುಣ್ಯಾತ್ಮನಾದ ರಾಜ, ಅವನ ಹೆಂಡತಿ ಅವ್ರ ಗೊಲ್ಲತಿ, ಅವರು ಹೆಂಗಸರು ಹೆಂಗಸ ಜೊತೆಯನ್ನು ವ್ಯವಹಾರ ಮಾಡಬೇಕು. ಅದಕ್ಕೆ ರಾಣಿ